ಬೇಕು. ಅದೇ ರೀತಿಯಲ್ಲಿ ಜ್ಞಾನಿಯಾದವನು ಮೈ ಮರೆಯಬಾರದು ಅಂತ ಹೇಳುತ್ತಾರೆ. ನಾವೇನು ತಿಳ್ಕೊಳ್ತೇವೆ, ಜ್ಞಾನಿಗೆ ಎಕ್ಸೆಂಪ್ಷನ್ ತಿಳ್ಕೊಂಡ್ಬಿಡ್ತೇವೆ. ತಪ್ಪದು, ಜ್ಞಾನಿಗೆ ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಆಗುತ್ತೆ ಅಂತ ಹೇಳುತ್ತಾರೆ. ಬಲವಾನ್ ಇಂದ್ರಿಯ ಗ್ರಾಮ ವಿದ್ವಾಂಸಮಿ ಕರ್ಷತಿ, ಇಂದ್ರಿಯಗಳ ಗುಂಪು ಒಂದೊಂದು ಇಂದ್ರಿಯನೇ ಸ್ಟ್ರಾಂಗ್. ಅದು ಎಲ್ಲ ಯುನೈಟ್ ಆಗಿಬಿಟ್ರೆ ಟೀಮ್ ವರ್ಕ್ ಶುರು ಮಾಡುತ್ತೆ. ಇಂದ್ರಿಯಗಳೆಲ್ಲ ಟೀಮ್ ವರ್ಕ್ ಮಾಡೋದ್ರಿಂದ ನಾವೊಬ್ಬನ್ನ ಹಾಳು ಮಾಡಿಬಿಡುತ್ತೆ. ಅದರಿಂದ ಎಂದೂ ಸಹ ಇಂದ್ರಿಯಗಳ ನಿಗ್ರಹದ ಬಗ್ಗೆ ನಾವು ಔದಾಸೀನ್ಯವನ್ನು ತೋರಿಸಬಾರದು. ಇನ್ನೇನು ಜಿತೇಂದ್ರಿಯನಾಗಿಬಿಟ್ಟೆ ಅಂತ ಹೇಳಿ ಮೈ ಮರಿಬಾರದು ಅಂತ ಹೇಳುತ್ತಾರೆ. ಒಂದು ಸ್ಟೇಜಲ್ಲಿ ಮನುಷ್ಯ ರಿಲ್ಯಾಕ್ಸ್ ಮಾಡ್ಕೊಳ್ಳೋಕೆ ಹೋಗ್ತಾನೆ, ಮಾಡ್ಕೊಳ್ಳೋಕೆ ಹೋಗಬಾರ್ದು. ಬಹಳ ಹೆಚ್ಚಾಗಿ ಕೊನೆ ನಾವು ಏನು ಪಾರ್ಕ್ ಮಾಡ್ತೇವಲ್ಲ ವೆಹಿಕಲ್ಲು, ಅಲ್ಲಿವರೆಗೂ ಹುಷಾರಾಗಿರ್ಬೇಕು. ಈ ಮಧ್ಯೆ ಎಷ್ಟೋ ದಿನ ಹಿಂದೆ ಹೇಳಿದ್ದೇನೆ, ಬಹಳ ಬೇಕಾದವರೇ ಒಬ್ಬರು ಕೊಲೀಗಾಗಿದ್ದವರು ಒಂದು ಕಾಲೇಜಿನೊಳಗೆ, ಬೇರೆ ಬೇರೆ ದೇಶಕ್ಕೆ ಹೋದ್ರು, ಒಳ್ಳೆ ಕೆಲಸ ಸಿಕ್ಕಿದೆ ಅಂತ ಹೋದ್ರು, ಯಾವ ಕಾರ್ ತಗೊಂಡ್ರು, ಮನೆಗೆ ಬಂದಿದ್ದಾರೆ, ಗ್ಯಾರೇಜಲ್ಲಿ ಪಾರ್ಕ್ ಮಾಡ್ಬೇಕಾದ್ರೆ ಆಕ್ಸಿಡೆಂಟೇ ಸತ್ತೋಗಿದ್ದಾರೆ. ಅಲ್ಲೇ ಕರೆಕ್ಟ್ ಹೋದ ಹೊತ್ತೇ ಹೋಗೋದು ಕತೆ, ಹೋಗೊಂದು ಮೂರ್ನಾಲ್ಕು ತಿಂಗಳು ಕೂಡ ಇರಲಿಲ್ಲ. ಏನ್ ತಪ್ಪಾಗಿದ್ದಲ್ಲಿ ಬೀದಿಯಲ್ಲಾಗಲಿಲ್ಲ, ಇನ್ನೊಂದು ವೆಹಿಕಲ್ಗಾಗಿ ಅಲ್ಲ, ಪಾರ್ಕ್ ಮಾಡಿ ಒಳಗೆ ಗ್ಯಾರೇಜ್ ನಿಲ್ಸ್ಬೇಕಾದ್ರೆ ಅವರ ಆಗುತ್ತೆ. ಅಂದ್ರೆ ಮೈ ಮರಿಬೇಕಾದ್ರೆ ನಾವು ಎಲ್ಲೋ ಮೈ ಮರೆತ್ರೆ ಅಲ್ಲ, ಯಾವ ಕ್ಷಣದಲ್ಲಿ ಬೇಕಾದರೂ ಅನಾಹುತವಾಗಬಹುದು. ಆದ್ದರಿಂದ ಸದಾ ಎಚ್ಚರ ಇರಬೇಕು ಅಂತ ಹೇಳುತ್ತಾರೆ. ಇದು ಭಗವದ್ಗೀತೆಯ ದೊಡ್ಡ ಸಂದೇಶ. ಇಂದ್ರಿಯಾಣಿ ಪ್ರಮಾಥೀನಿ ಹರಂತಿ ಪ್ರಸಭಂ ಮನಃ, ಇಂದ್ರಿಯಗಳ ಸ್ವಭಾವವೇ ಆ ಕಡೆ ಈ ಕಡೆ ಎಳ್ಕೊಂಡು ಹೋಗೋದು ಅಂತ ಹೇಳಿಬಿಡುತ್ತಾರೆ. ಸರಿಯಾಗಿ ವೆಹಿಕಲ್ ಸುಮ್ಮನೆ ಬಿಟ್ಟು ಎಲ್ಲ ಹೊಗೆ ಬಿಡುತ್ತೆ. ಸ್ಟೇರಿಂಗ್ ಎವ್ರಿ ಮೊಮೆಂಟ್ ಸ್ಟೇರಿಂಗ್ ಕಂಟ್ರೋಲ್ ಮಾಡ್ತಾನೆ ಇರಬೇಕು. ಹೀಗೆ ಹೀಗೆ ಹೋಗ್ತಾನೆ ಇರುತ್ತೆ, ಅದು ಕಂಟ್ರೋಲ್ ಮಾಡ್ತಾನೆ ಇರಬೇಕು. ಇಂದ್ರಿಯಗಳು ಹಾಗೆ ಶೇಕ್ ಆಗ್ತಾನೆ ಇರುತ್ತದೆ, ನಿಯಂತ್ರಣ ಮಾಡಲೇಬೇಕು. ಇಷ್ಟು ಹೇಳಿ ಈ ಒಂದು ಸಾಧನೆಯ ಒಟ್ಟು ಜ್ಞಾನಿ ಹೇಗಿರ್ತಾನೆ ಗೊತ್ತಾ ಕೊನೆಗೆ ಅಂದ್ರೆ, ಯಾನಿಶಾ ಸರ್ವಭೂತಾನಾಂ ತಸ್ಯಾಂ ಜಾಗೃತಿ ಸಂಯಮಿ, ಯಶ್ಯಾಂ ಜಾಗೃತಿ ಭೂತಾನಿ ಸಾ ನಿಶಾ ಪಶ್ಯತೋ ಮುನೇಹಿ. ಜ್ಞಾನಿಗಳಿಗೆ ಯಾವುದು ರಾತ್ರಿಯೋ ಅದು ಜ್ಞಾನಿಗೆ ಹಗಲಾಗಿರುತ್ತೆ ಅಂತ ಹೇಳುತ್ತಾರೆ. ಯಾವುದು ಅಜ್ಞಾನಿಗಳಿಗೆ ಹಗಲೋ ಅದು ಜ್ಞಾನಿಗೆ ರಾತ್ರಿಯಾಗಿರುತ್ತೆ. ಅಂದ್ರೆ ಅಜ್ಞಾನಿ ಎದ್ದಾಗ ಜ್ಞಾನಿ ಮಲಗಿರುತ್ತಾನೆ, ಅಜ್ಞಾನಿ ಮಲಗಿದಾಗ ಜ್ಞಾನಿ ಎದ್ದಿರ್ತಾನೆ. ಇದು ಒಳ್ಳೆ ಕಾವ್ಯವಾಗಿ ಹೇಳಿದ ಶಾಸ್ತ್ರ ಭಗವದ್ಗೀತೆ. ಒಂದು ಬ್ಯೂಟಿಫುಲ್ ಪೊಯೆಟ್ರಿ ಇದು. ಆನಂದವರ್ಧನ ಅನ್ನೋ ಒಬ್ಬ ದೊಡ್ಡ ಸಂಸ್ಕೃತ ವಿಮರ್ಶಕ, ತುಂಬಾ ಹಿಂದಿದ್ದವನು, ಅವನು ಸಾವಿರ ವರ್ಷಗಳಿಂದ ಇದ್ದವನು. ಅವನು ಹೇಳ್ತಾನೆ, ಭಗವದ್ಗೀತೆಯ ವಾಕ್ಯ ಇದೆಯಲ್ಲ, ಇದು ಲೋಕದ ಅತ್ಯುನ್ನತವಾದ ಕಾವ್ಯ ಅಂತ ವರ್ಣನೆ ಮಾಡುತ್ತೆ. ಅವನು ಕವಿ, ಅವನು ಕವಿ ವಿಮರ್ಶಕ. ಅವನು ಹೇಳ್ತಾನೆ, ಅತ್ಯುನ್ನತವಾದ ಕಾವ್ಯ ಇದು. ಹಗಲು ರಾತ್ರಿ, ಜ್ಞಾನಿಗಳ ರಾತ್ರಿ ಅಜ್ಞಾನಿಗಳ ಹಗಲು, ಅಜ್ಞಾನಿಗಳ ರಾತ್ರಿ ಜ್ಞಾನಿಗ ಹಗಲು. ನೋಡೋದಕ್ಕೆ ಏನಿಸುತ್ತೆ, ಅಜ್ಞಾನಿ ಮಲಗಿದ ಜ್ಞಾನಿ ಎದ್ದಿರ್ತಾನೆ ಅಂದ್ರೆ ರಾತ್ರಿ ಹನ್ನೆರಡು ಮೇಲೆ ಹೇಳ್ತಾನೆ, ಹಾಗಲ್ಲ. ಮತ್ತೆ ಅವ್ರು ಮಲಗಿದ ಇವನು ಹೇಳ್ತಾನೆ, ಹಗಲು ಮಲಗ್ತಾನೆ, ಹಾಗೆಲ್ಲ ಅರ್ಥ ಅಲ್ಲ. ಜ್ಞಾನಿಗಳಿಗೆ ಯಾವುದು ಹಗಲಿನಂತೆ ಲೋಕ ತಷ್ಟವಾಗಿದೆಯೋ ಅಜ್ಞಾನಿ ಆ ಬಗ್ಗೆ ಕೇರ್ ಮಾಡಲಿಕ್ಕೆ ಹೋಗೋದಿಲ್ಲ. ಅಂದ್ರೆ ಜ್ಞಾನಿಗೆ ಅಜ್ಞಾನಿಗೆ ಯಾವುದು ಭಾರಿ ದೊಡ್ಡದೋ ಜ್ಞಾನಿ ಅದನ್ನು ಭಾರಿ ಸಣ್ಣದಾಗಿ ನೋಡ್ತಾನೆ ಅಂತ ಹೇಳುತ್ತಾರೆ. ಅಜ್ಞಾನಿ ದೊಡ್ಡದ ಯಾವುದು, ಈ ಹೊಟ್ಟೆ ಭಾರಿ ದೊಡ್ಡದು. ಬೈವರಿಗೂ ಊಟದ ಕೆಲಸ, ಉಂಡ ಮೇಲೆ ಶಯನ. ಅಜ್ಞಾನಿಗೆ ಹೊಟ್ಟೆ ಭಾರಿ ಜಾಸ್ತಿ, ಜ್ಞಾನಿಗೆ ಹಾಗಲ್ಲ. ಅವನ ತಲೆ ಭಾರಿ ಜಾಸ್ತಿ, ಅವನು ಅದು ಹೊಟ್ಟೆ ಹಸಿವು ತುಂಬಿಸಕ್ಕೆ ಇವನು ಪ್ರಯತ್ನ ಪಡ್ತಾನೆ, ಜ್ಞಾನ ಹಸಿವು ತುಂಬಿಸಕ್ಕೆ ಅವನು ಪ್ರಯತ್ನ ಪಡ್ತಾನೆ ಅಂತ ಹೇಳ್ತಾನೆ. ಹಾಗೆ ದೇವರನ್ನು ಎರಡು ಕೊಟ್ಟಿದ್ದಾನೆ, ಒಂದು ತಲೆ ಒಂದು ಹೊಟ್ಟೆ, ಎರಡು ಖಾಲಿ ಬಿಟ್ಟಿರ್ತಾನೆ. ಇದು ವಿಶೇಷ, ಎರಡು ಖಾಲಿನೇ. ಆದ್ರೆ ಮನುಷ್ಯ ಹೊಟ್ಟೆ ತುಂಬೋದು ಕಲಿತಾನೆ, ತಲೆ ಹಾಗೆ ಬಿಟ್ಟು ಬಿಡ್ತಾನೆ. ಇದು ಪದ್ಧತಿಯಾಗ ಅದು ತಲೆ ಖಾಲಿ ತಲೆ ಆಗತ್ತೆ, ಹೊಟ್ಟೆ ಫುಲ್ ಆಗತ್ತೆ. ಶಾಸ್ತ್ರ ಹೇಳ್ತದೆ, ಹೊಟ್ಟೆ ಆದಷ್ಟು ಖಾಲಿನೇ ಇರಲಿ, ತಲೆ ಯಾವಾಗಲೂ ಫುಲ್ ಇರಲಿ ಅಂತ ಹೇಳುತ್ತಾರೆ. ತಲೆ ಎಂತ ಫ್ಲಾಪಿ ಅಂದ್ರೆ, ಎಂತ ಒಂದು ಸಿಡಿ ಅಂದ್ರೆ, ಅದು ಫಿಲಪ್ ಆಗದೇ ಇಲ್ಲ ಎಂತದ್ದು. ಒಂದು ಆ ಸಿಡಿ ಸಿಡಿ ಅಲ್ಲ, ಎಷ್ಟು ಜನ್ಮ ಆದ್ರೂ ಕೂಡ ಸಾಕಾಗಬೇಕು. ಅಷ್ಟು ವಿಚಿತ್ರ ಮಹಿಮೆಯನ್ನು ಭಗವಂತ ಇಟ್ಟಿದ್ದ. ಅದನ್ನು ತುಂಬಿ ನೋಡೋಣ ಅಂತ ಸವಾಲು ಅದು. ಒಂದು ಅದನ್ನು ತುಂಬಿ ತುಂಬಲಕ್ಕೆ ಬರೋದಿಲ್ಲ, ಬಿಡಬೇಡಿ, ಪ್ರಯತ್ನ ಮಾಡ್ತಿರಲ್ಲ, ಅದಕ್ಕೆ ಬೇಕಾದ ಸ್ಥಳ ಇದೆ ಅಂತ ಹೇಳಿದ. ಬೇಕಾದಷ್ಟು ನೂರು ಕ್ರೋ ಮಾರ್ಕ್ಸ್ ತಗೊಂಡಿಲ್ಲ, ಅದು ಫಸ್ಟ್ ಕ್ಲಾಸ್ ಕನಸು ಸಿಗುತ್ತಿಲ್ಲ ನನಗೆ. ಆ ಥರ ಇವತ್ತು ಜ್ಞಾನಕ್ಕೆ ಎಷ್ಟು ಪ್ರಯತ್ನ ಪಟ್ಟರು ಅದು ನಮ್ಮ ಸಾರ್ಥಕ. ನಹಿ ಜ್ಞಾನ ಏನ ಸದೃಶಂ ಪವಿತ್ರ ಮಿಹ ವಿದ್ಯತೆ. ಸೊ ಜ್ಞಾನಿಗಳ ರೀತಿನೇ ಬೇರೆ. ಜ್ಞಾನಿಗಳ ಎಚ್ಚರ ದೇವರ ಬಗ್ಗೆ, ಅಜ್ಞಾನಿಗಳ ಎಚ್ಚರ ಜಗತ್ತಿನ ಬಗ್ಗೆ. ಜ್ಞಾನಿಗೆ ಯಾವುದು ಬೇಕೋ ಅಜ್ಞಾನಿಗೆ ಅದು ಬೇಡ, ಅಜ್ಞಾನಿ ಬೇಕಾದದ್ದು ಜ್ಞಾನಿಗೆ ಬೇಡ. ದುರ್ಯೋಧನ ಬೇಕಾಗಿದ್ದು ರಾಜ್ಯ, ಪಾಂಡವರಿಗೆ ಬೇಕಾಗಿದ್ದು ಧರ್ಮ. ಎಷ್ಟು ವ್ಯತ್ಯಾಸ ಇದೆ. ಅರ್ಜುನಿಗೆ ಬೇಕಾಗಿದ್ದು ಕೃಷ್ಣನ ಉಪದೇಶ, ದುರ್ಯೋಧನ ಬೇಕಾಗಿದ್ದು ಕೃಷ್ಣನ ಕಟ್ಟಿ ಹಾಕೋದು. ಎಷ್ಟು ವ್ಯತ್ಯಾಸ ಇದೆ ಇಬ್ಬರಿಗೂ ಕೂಡ. ಇದು ರೀತಿ, ಇಂಥ ಜ್ಞಾನ ಬಂದ ಮೇಲೆ ಮನುಷ್ಯ ಸಮುದ್ರ ಇದ್ದ ಆಗಿರಬೇಕು. ಭಗವಂತ ಹೇಳುತ್ತಾನೆ, ಸಮುದ್ರ ಇದ್ದ ಆಗಿರಬೇಕು. ಆಪೂರ್ಯಮಾಣಂ ಅಚಲ ಪ್ರತಿಷ್ಠಂ ಸಮುದ್ರ ಮಾಪಃ ಪ್ರವಿಶಂತಿ ಯದ್ವತ್ ತದ್ವತ್ ಕಾಮಾಃ ಯಂ ಪ್ರವಿಶಂತಿ ಸರ್ವೇ ಸಾ ಶಾಂತಿ ಮಾಪ್ನೋತಿ ನಾ ಕಾಮಕಾಮಿ. ಸಮುದ್ರದಂತೆ ಇರಬೇಕು. ಎಂತ ಒಳ್ಳೆ ದೃಷ್ಟಾಂತ, ತುಂಬಿಕೊಂಡು ತಾನೇ ತುಂಬಿಕೊಂಡಿರಬೇಕು. ಸಮುದ್ರ ತಾನೇ ಫಿಲಪ್ ಆಗಿರುತ್ತೆ, ಅವ್ರದ್ದು ಎಲ್ಲೆಂದರೆ ನೀರು ಬಂದು ಫಿಲಪ್ ಆಗೋದಿಲ್ಲ. ಅಂದ್ರೆ ಸೆಲ್ಫ್ ಸ್ಯಾಟಿಸ್ಫ್ಯಾಕ್ಷನ್, ಒಳಗಿಂದ ತೃಪ್ತಿ ಪಡೋದು ಕಲಿಬೇಕೆ ಹೊರತು ತೃಪ್ತಿನ ಹೊರಗಿಂದ ಹುಡುಕಬಾರದು ಅಂತ ಹೇಳಿದ್ದಾರೆ. ಎಷ್ಟು ನೀರು ಬರುತ್ತೆ ಸಮುದ್ರಕ್ಕೆ ಮಳೆಗಾಲದೊಳಗೆ, ಫ್ಲಡ್ಸು ಎಲ್ಲ ಊರೂರು ಕೊಚ್ಕೊಂಡು ಹೋಗಿರುತ್ತೆ, ಸಮುದ್ರ ಮಾತ್ರ ಹಾಗೆ ಇರುತ್ತೆ. ಅಷ್ಟು ನೀರು ಬಂದು ಏನು ಯೋಚನೆ ಇಲ್ಲ, ಅದಕ್ಕೆ ಸುಖ ಬಂದಾಗ ಉಬ್ಬಬಾರದು ಅಂತ ಹೇಳಿಬಿಟ್ರು. ಎಲ್ಲ ಕಡೆ ಬರಗಾಲ, ಒಂದು ಹನಿ ಮಳೆ ಇಲ್ಲ, ತಿನ್ನ ಒಂದು ಚೂರು ಬೆಳೆ ಇಲ್ಲ, ಸಮುದ್ರ ಯಾವ ಪ್ರಕಾರ ಫುಲ್ಲು. ಯಾಕೆ ನೀರಿನ ಡಿಪೆಂಡ್ ಆಗಿಲ್ಲ. ಇದನ್ನ ಅರ್ಥ ಮಾಡಿಕೊಂಡ್ರೆ ಸಮುದ್ರ ಹೇಗೆ ನದಿಗಳ ನೀರಿನಿಂದ ಉಬ್ಬೋದಿಲ್ವೋ, ನೀರು ಬರೋದ್ರ ಕುಗ್ಗೋದಿಲ್ವೋ, ಈ ಹೊರಗಿನ ವಿಷಯ ಸುಖಗಳೇನಿರುತ್ತಲ್ಲ ಅದ್ರ ಬಗ್ಗೆ ನಾವು ಎಚ್ಚರ ಯುತಿಯ ಎಚ್ಚರ ಪಡಿಸಿ ಹೋಗಬಾರದು. ಅದು ಬಂದರೂ ಅಷ್ಟೇ, ಅದು ಹೋದ್ರೂ ಅಷ್ಟೇ, ಬಂದರೂ ಅಷ್ಟೇ ಹೋದ್ರೂ ಅಷ್ಟೇ, ಅದಕ್ಕೆ ಎದುರುಚ್ಛಾಲಾಭ ಸಂತುಷ್ಟ ಅಂತ ಕರೀತಾರೆ. ಈ ಸಿದ್ಧಿ ಏಷಾ ಬ್ರಾಹ್ಮೀ ಸ್ಥಿತಿ ಪಾರ್ಥ ನಯನಾಂ ಪ್ರಾಪ್ತ ವಿಮುಹ್ಯತಿ ಸ್ಥಿತ್ವಾಶ್ಯಾಮ್ ಅಂತಕಾಲೇಪಿ ಬ್ರಹ್ಮ ನಿರ್ವಾಣ ಮೃಚ್ಛತಿ. ಇಂಥ ಸ್ಥಿತಿಯನ್ನ ಮನುಷ್ಯ ಬರೀ ಹಂತ ಸಾಧಿಸೋದಲ್ಲ, ಅದನ್ನು ಉಳಿಸ್ಕೋಬೇಕು. ಉಳಿಸ್ಕೊಳ್ಳೋದು ಅಷ್ಟೇ ಅಲ್ಲ, ಸಾಯೋ ಗಳಿಗೆಯಲ್ಲಿ ಅದಿರಬೇಕು, ಬರೀ ಸಾಯೋ ಕಾಲದಲ್ಲಿ ಅಲ್ಲ. ಅನೇಕರದಕ್ಕೆ ಅರ್ಥ ಬರೀಬೇಕಾದ್ರೆ ವಯಸ್ಸಾದ ಮೇಲೂ ದೇವರ ಚಿಂತನೆ ಮಾಡಬೇಕು ಅಂತ ಹೇಳಿಬಿಟ್ರೆ ಅಷ್ಟೆ. ವಯಸ್ಸಾದ ಮೇಲೂ ದೇವರ ಚಿಂತನೆ ಮಾಡಬೇಕು, ಆಚಾರ್ಯ ಬರೀತಾರೆ. ವಯಸ್ಸಾದ ಮೇಲೂ ದೇವರ ಚಿಂತನೆ ಮಾಡಬೇಕು ಅಷ್ಟೇ ಅಲ್ಲ, ಪ್ರಾಣ ಹೋಗೋ ಸಮಯದಲ್ಲೂ ದೇವರ ಚಿಂತನೆ ಮಾಡಬೇಕು. ಸ್ಥಿತ್ವಾಶ್ಯಾಮ್ ಅಂತಕಾಲೇತಿ ಕಾಯತ್ಯಾಗ ಕ್ಷಣೆ ಅತಿ, ಇನ್ನೇನು ಆ ಮೊಮೆಂಟ್ನಲ್ಲಿ ದೇಹ ಬಿಟ್ಟು ಹೋಗ್ತಾನಲ್ಲ, ಆ ಮೊಮೆಂಟ್ನಲ್ಲೂ ಕೂಡ ಎಚ್ಚರ ಇರಬೇಕು. ದೇವರನ್ನು ನಾರಾಯಣ ನಾರಾಯಣ ಚಿಂತಿಸಬೇಕು, ಪರಮಾತ್ಮನನ್ನು ಆರಾಧಿಸಬೇಕು. ಹಾಗಿದ್ರೆ ಮಾತ್ರ ಮತ್ತೆ ಅವನು ಹುಟ್ಟಿ ಬರೋದಿಲ್ಲ, ಇದು ಹುಟ್ಟಿ ಬರಲೇಬೇಕಾಗುತ್ತೆ. ಇದು ಜ್ಞಾನಯೋಗ ಸಾಂಖ್ಯಯೋಗ ಅಂತ ಎರಡನೇದಕ್ಕೆ ಹೆಸರು. ಮೂರನೇ ಅಧ್ಯಾಯಕ್ಕೆ ಕರ್ಮಯೋಗ ಅಂತಾನೆ ಹೆಸರು. ಕರ್ಮ ಮಾಡಲೇಬೇಕು ಯಾತಕ್ಕೆ ಅಂತ ಭಗವಂತ ವಿವರಣೆ ಕೊಟ್ಟು ಹೇಳ್ತಾ ಇದ್ದಾನೆ. ಜಗಚ್ಚಕ್ರದ ಕಾನ್ಸೆಪ್ಟ್ ಬರುತ್ತೆ. ಅನ್ನಾದ್ ಭವಂತಿ ಭೂತಾನಿ ಪರ್ಜನ್ಯಾದ ಅನ್ನ ಸಂಭವ, ಯಜ್ಞಾದ್ ಭವತಿ ಪರ್ಜನ್ಯ, ಯಜ್ಞ ಕರ್ಮ ಸಮುದ್ಭವ. ಕರ್ಮ ಬ್ರಹ್ಮೋದ್ಭವಂ ವಿದ್ಧಿ, ಬ್ರಹ್ಮ ಅಕ್ಷರ ಸಮುದ್ಭವಂ, ತಸ್ಮಾತ್ ಸರ್ವಗತಂ ಬ್ರಹ್ಮ ನಿತ್ಯಂ ಸರ್ವಜ್ಞೇ ಪ್ರತಿಷ್ಠಿತಂ. ಏವಂ ಪ್ರವರ್ತಿತಂ ಚಕ್ರಂ ನಾನುವರ್ತಯತೀಹ ಯಃ ಅಘಾಯುರಿಂದ್ರಿಯ ರಾಮೋ ಮೋಹಂ ಪಾರ್ಥ ಸಜೀವತಿ. ಇದು ಜಗಚ್ಚಕ್ರವನ್ನು ಭಗವಂತ ವಿವರಣೆ ಮಾಡ್ತಾ ಹೋಗ್ತಾನೆ. ನಾವು ಬದುಕಿರೋದು ಅನ್ನದಿಂದ, ಅನ್ನ ಬರಲಿಕ್ಕೆ ಮಳೆ ಬೇಕು, ಮಳೆ ಬರಲಿಕ್ಕೆ ಯಜ್ಞ ಬೇಕು. ಇದು ನಮ್ಗೆ ಗೊತ್ತಿಲ್ಲ ಇವತ್ತಿನ ದಿವಸ, ಇವತ್ತು ಇದಕ್ಕೆ ಗೊತ್ತು ಯಜ್ಞ ಯಾಸಿಡ್ಡಿಂದ ಮಳೆ ಬರುತ್ತೆ ಅಂತ ಗೊತ್ತಾಯ್ತು. ಸೈನ್ಸ್ ಹೇಳಿಬಿಡ್ತು, ಕೃತಕ ಮಳೆ ತರಿಸ್ತೀವಿ ಅಂತ ಹೇಳಿಬಿಟ್ಟು. ಜ್ಞಾನಿಗಳು ಹೇಳ್ತಾರೆ ಯಜ್ಞ ಯಾಗ ಮಾಡಿದ್ರೆ ಮಳೆ ಬರುತ್ತೆ ಅಂತ ಹೇಳ್ತಾರೆ. ಅಲ್ಲೇನು ಹೋಮ ಮಾಡ್ತಾನಲ್ಲ, ಅದರಿಂದ ಏನು ಗ್ಯಾಸ್ ರಿಲೀಸ್ ಆಗುತ್ತಲ್ಲ ಹೋಗಿ, ಅದರಲ್ಲಿ ಎಷ್ಟು ವಿಷಯ ಇರುತ್ತೆ ಗೊತ್ತಾ ಅಂತ ಹೇಳ್ತಾರೆ. ಮತ್ತು ಹೊಗೆಯಲ್ಲಿ ವೆರೈಟಿ ಇದೆ, ಅದನ್ನೇ ಆಚಾರ ಹೇಳಿದ್ರು. ಭೇದ ಭೇದ ಅಂತ ಹೇಳ್ತಾರಲ್ಲ, ಅದೇ ಎಲ್ಲ ಹೊಗೆನ ಒಂದೇ ಹೊಗೆ ಅಲ್ಲ. ಬರೀ ಅಡಿಗೆ ಮನೆ ಮನೆ ಹೊಗೆ ಬೇರೆ, ಧೂಮದ ಹೊಗೆ ಬೇರೆ, ಯಜ್ಞದ ಹೊಗೆ ಬೇರೆ, ಎಷ್ಟು ವೆರೈಟಿ ಹೊಗೆ ಇದೆ ನೋಡಿ. ಯಜ್ಞದ ಹೊಗೆಯಿಂದ ಮಳೆ ತರಿಸೋ ಶಕ್ತಿ ಇದೆ ಅಂತ ಹೇಳ್ತಾರೆ. ಯಜ್ಞ ಭವತಿ ಪರ್ಜನ್ಯ, ಯಜ್ಞ ಕರ್ಮ ಸಮುದ್ಭವ. ಯಜ್ಞ ಅಂದ್ರೇನು? ನಮ್ಮ ಪಾದನ ಕರ್ತವ್ಯ ನಾವು ಮಾಡ್ತಾ ಇದ್ದು ಅದನ್ನ ಕೃಷ್ಣಾರ್ಪಣ ಅಂತ ದೇವರಿಗೆ ಒಪ್ಪಿಸಿದ್ರೆ ಅದೇ ಯಜ್ಞವಾಗತ್ತೆ ಅಂತ ಹೇಳ್ತಾರೆ. ಯಜ್ಞಕ್ಕೆ ಬಹಳ ಮಹತ್ವ ಉಂಟು. ನಾವೇನು ನಿಸ್ವಾರ್ಥ ಬುದ್ಧಿಯಿಂದ ನಮ್ಮ ಕರ್ತವ್ಯ ಕರ್ಮಗಳನ್ನ ಕೃಷ್ಣ ಭಗವ್ರೀತನಾಗಲಿ ಅಂತ ಏನು ಮಾಡ್ತೇವೆ ಅದು ಯಜ್ಞ ಅಂತ ಕರೀತಾರೆ. ಈ ಪವಮಾನೋಮ ಯಜ್ಞ, ಬೃಹತಿ ಸಹಸ್ರ ಯಜ್ಞ, ಅದರ ಜೊತೆಗೆ ಬಾಯಾಗವನ್ನು ನೀರು ಕೆಡತನ ಕೊಡ್ತೇವೆ, ಅದೊಂದು ಯಜ್ಞ. ಅನ್ನ ಕೆಡತನ ಕೊಟ್ಟರೆ ಯಜ್ಞ, ಏಕಾಶಿ ಕೊಟ್ಟರೆ ಅಲ್ಲ. ಮತ್ತೆ ಏಕಾಶಿ ಕೊಟ್ಟರೆ ಯಜ್ಞ ದೊಡ್ಡ ಪಾಪದ ಕೆಲಸ ಆಗಬಹುದು, ಬೇರೆ ದಿವಸ ಕೊಟ್ಟರೆ ಅದು ಭಾರಿ ಯಜ್ಞ. ಆದರೆ ಏಕಾಶಿ ಕೊಡದೆ ಹೋದರೆ ಯಜ್ಞ, ಅವತ್ತು ವಿಶೇಷ ಕೊಡದೆ ಹೋದರೆ ಭಾರಿ ಯಜ್ಞ. ಇದೆಲ್ಲ ಯೋಚನೆ ಮಾಡಿದರೆ ಯಾವುದು ಯಜ್ಞ ಯಾವುದು ಯಜ್ಞ ಅಲ್ಲ. ಅನೇಕರು ಅಪಾರ್ಥ ಮಾಡಿ ಯಜ್ಞಕ್ಕೆ ಏನೇನೋ ಮಾಡಬೇಕು ಅಂತ ತಿಳ್ಕೊಂಡಿರ್ತಾರೆ, ಏನೂ ಇಲ್ಲ. ಭಾರಿ ಸುಲಭ, ನಾವು ಮಾಡಬೇಕಾದ ಕೆಲಸವನ್ನು ಕೃಷ್ಣಾರ್ಪಣತೆ ಮಾಡಿಬಿಟ್ಟು ಫಲ ಕೆಡದೆ ಹೋದರೆ ಯಜ್ಞವಾಗುತ್ತೆ. ಅದರಿಂದ ದೇವರು ಪ್ರಸನ್ನನಾಗ್ತಾನೆ. ಯಜ್ಞ ಕರ್ಮ ಸಮುದ್ಭವ, ಕರ್ಮ ಬ್ರಹ್ಮೋದ್ಭವಂ ವಿದ್ಧಿ. ಈ ಕರ್ಮ ಎಲ್ಲಿಂದ ಬರಬೇಕು ಅಂತ ಕೇಳಿದರೆ ಬ್ರಹ್ಮೋದ್ಭವಂ ವಿದ್ಧಿ, ದೇವರು ಮಾಡಿಸ್ಬೇಕು, ದೇವರ ದಯೆಯಿಂದ ಆಗಬೇಕು. ಆ ದೇವರು ಹೇಗೆ ತಿಳಿಬೇಕು ಅಂದರೆ ಬ್ರಹ್ಮ ಅಕ್ಷರ ಸಮುದ್ಭವಂ, ಪರಮಾತ್ಮನನ್ನ ಅಕ್ಷರ ಅಂದರೆ ಶಾಸ್ತ್ರಗಳು, ಅಕ್ಷರಗಳು ಶಾಸ್ತ್ರಗಳಿಂದ ತಿಳಿಬೇಕು. ಆ ಶಾಸ್ತ್ರ ಒಂದಕ್ಕೆ ಏನು ಬೇಕು? ಭೂತಾನಿ. ಮತ್ತೆ ಜನ ಅದನ್ನು ಓದಿ ಓದಿ ಉಳಿಸ್ಬೇಕಾಗ. ಶಾಸ್ತ್ರ ಉಳಿದ್ರೆ ಜ್ಞಾನ ಉಳಿದು ಜಗತ್ತು ಬದುಕುತ್ತೆ. ಇದನ್ನು ಜಗಚ್ಚಕ್ರ ಅಂತ ಕರೆದಿರ್ತಾರೆ. ಚಕ್ರದ ಒಂದು ಭಾಗ ಕಟ್ಟಾದರೂ ಕೂಡ ಅದು ಮೂವ್ ಆಗದೇ ಇದೆ. ಅದಕ್ಕೆ ಇವತ್ತು ನಮ್ಗೆ ಯಾವುದು ನಮ್ಮ ಕೈಯಲ್ಲಿಲ್ಲ. ನಾವು ಹೇಳಿದ ಕೆಲಸ ಮಾಡೋದು ಮಾಡಬೇಕಲ್ಲ, ಅದನ್ನು ಮಾಡಿಬಿಟ್ರೆ ಜಗಚ್ಚಕ್ರ ನಡೆದ ಹಾಗೆ ಲೆಕ್ಕ. ಇದನ್ನು ಮಾಡದೆ ಹೋದ್ರೆ ಅಘಾಯುರ್ ಇಂದ್ರಿಯ ರಾಮ ಮೋಹಂ ಪಾರ್ಥ ಸಜೀವತಿ, ಅವನ ಬದುಕು ಬದುಕಲ್ಲ. ಅಘಾಯು ಅಘಾರ್ಥಮೇವ ಆಯು ಎಷ್ಟೇ ಸಹ, ಪಾಪಕ್ಕೋಸ್ಕರ ಬದುಕೆ ಹೊರತು ಅದು ಮೋಕ್ಷಕ್ಕೋಸ್ಕರ ಬದುಕಾಗೋದಿಲ್ಲ. ಅವನ ಜೀವನ ಏನಂತ ಕರೀತಾರೆ? ಮೋಹಂ ಪಾರ್ಥ ಸಜೀವತಿ, ವೇಸ್ಟ್ ಲೈಫ್ ಅಂತ ಕರೀತಾನೆ. ಅವನು ವೇಸ್ಟ್ ಮಾಡ್ಕೊಂಡಿದ್ದಾನೆ. ಕಾಲೇಜ್ ಓದ್ದ, 4 ವರ್ಷ ಓದ್ದ, 3 ವರ್ಷ ಓದ್ದ, ಫೇಲ್ ಆಗಿ ಬಂದ, ವೇಸ್ಟ್ ಅಂತ. ಅದೇಷ್ಟು ವೇಸ್ಟ್, ಪಾಸ್ ಆಗಿ ಬಂದ್ಬಿಟ್ಟ, ಎಲ್ಲ ಸಾರ್ಥಕ. ಅದು ಜೀವನದ ಕೊನೆಯಲ್ಲಿ ದೇವರನ್ನ ಚಿಂತನೆ ಮಾಡತಕ್ಕಂತಹ ಘಟ್ಟನ ಮುಟ್ಟದೆ ಹೋದ್ರೆ ನಮ್ಮ ಜೀವನ ವ್ಯರ್ಥ. ಅದನ್ನೇ ದಾಸರಾಯರು ಫಲವಿದು ಬಾಳದುದಕ್ಕೆ ಸಿರಿ ನಿಲಯನ ಗುಣಗಳ ಅರಿತು ಭಜಿಸುವುದೇ ಫಲವಿದು ಬಾಳದುದಕ್ಕೆ ಅಂತ ಹೇಳಿದ್ದಾರೆ. ಸೂಚಿತ ಕರ್ಮಗಳ ಆಚರಿಸುತ್ತ ಬಲು ನೀಚರಲ್ಲಿಗೆ ಹೋಗಿ ಯಾಚಿಸದೆ ಖೇಚರ ವಾಹ ಚರಾಚರ ಬಂಧಕ ಮೋಚಕ ನಹುದೆಂದು ಯೋಚಿಸುತ್ತಿಪ್ಪುದೇ ಫಲವಿದು ಬಾಳದುದಕ್ಕೆ. ಇದನ್ನು ಅರ್ಥ ಮಾಡಿಕೊಂಡ್ರೆ ನಮ್ಮ ಪಾದನ ಕರ್ತವ್ಯ ಕರ್ಮಗಳನ್ನ ಕೃಷ್ಣಾರ್ಪಣ ಬುದ್ಧಿಯಿಂದ ಮಾಡೋದೇ ದೊಡ್ಡ ಒಂದು ಜೀವನದ ಸಾರ್ಥಕ್ಯ. ದೇವರು ಒಲಿತಾನೆ. ಹಾಗಿದ್ರೆ ಮನುಷ್ಯ ಪಾಪ ಯಾಕೆ ಮಾಡ್ತಾನೆ? ಅರ್ಜುನ ಪ್ರಶ್ನೆ ಕೇಳುತ್ತಾನೆ. ಇಷ್ಟೆಲ್ಲ ಗೊತ್ತಿದ್ರು ಪಾಪ ಯಾಕೆ? ಕ್ಲಾಸ್ ಇದೆ ಅಂತ ಗೊತ್ತು, ಎಷ್ಟು ಬಂದಿದ್ದಾರೆ ಗೊತ್ತು, ಚಕ್ರ ಹೊಡಿತಾರೆ ಯಾತಕ್ಕೆ? ಸಿಂಹ ನೋಡ್ಲೇಬೇಕು, ಚಕ್ರ ಹೊಡಿತಾರೆ ಅಷ್ಟೇ ಆಗೋದು. ದುರಾಸೆಯಿಂದ ಮನುಷ್ಯ ಹಾಳಾಗ್ತಾರೆ. ಅರ್ಜುನ ಕೇಳಿದ ಪ್ರಶ್ನೆ ನಮ್ಮೆಲ್ಲರ ಮುಂದೆ ಇರೋ ಪ್ರಶ್ನೆ. ಇವತ್ತು ಕಳ್ಳರಿಗೆ ಗೊತ್ತಿರೋ ಕಳ್ತನ ಮಾಡ ತಪ್ಪು ಅಂತ ಹೇಳಿ, ಗೊತ್ತು ಆದ್ರೂ ಕಳ್ತನ ಮಾಡ್ತಾನೆ, ಕಳ್ತನ ಮಾಡಿ ಅಂತ ಹೇಳಿ ಹಾಕ್ತಾರೆ, ಬಿಡ್ತಾರೆ. ಸೇಮ್ದೆ ಕಳ್ ಮತ್ತೆ ಕಳ್ ತೀರ ಕಳ್ತನಕ್ಕೆ ಹೋಗ್ತಾನೆ ಮತ್ತೆ ಯಾತಕ್ಕೆ? ಅವನಿಗೆ ಕೆಲಸ ಮಾಡಿ ಬದುಕೋದಬೇಕಿಲ್ಲ, ಇನ್ನೊಬ್ರು ಮಾಡಿದ್ರೆ ಹಾರ್ಸೋದು ಬೇಕಾಗಿದೆ. ಅಂದ್ರೆ ತಾನು ದುಡಿಯಲಾರ, ಇನ್ನೊಬ್ಬರ ದುಡಿಮೆಯನ್ನು ಹಾಡು ಮಾಡಲಿಕ್ಕೆ ಕಾಯ್ತಾನೆ. ಇದನ್ನೇ ಆಸೆ ಎಂದು ಕರೆದಿದ್ದಾರೆ. ಕಾಮ ಏಷ ಕ್ರೋಧ ಏಷ ರಜೋ ಗುಣ ಸಮುದ್ಭವ ಮಹಾಶನೋ ಮಹಾಪಾಪ್ಮ ವಿಧೇರ ವಿಹ ವೈರಿಣಂ. ಭಗವದ್ಗೀತೆ ಈ ಬೇಸಿಕ್ ಪ್ರಾಬ್ಲಮ್ ಆನ್ಸರ್ ಮಾಡುತ್ತೆ. ಪಾಪದ ಮೂಲ ಯಾವುದು? ಎಲ್ಲೋ ಹುಡುಕ್ತಾ ಹೋಗ್ತೇವೆ. ಪಾಪದ ಮೂಲ ಎಲ್ಲಿದೆ ಅಂದ್ರೆ ನಮ್ಮೊಳಗೆ ಇದೆ. ಯಾವುದು? ದುರಾಸೆ ಪಾಪದ ಮೂಲ, ದುರಾಸೆ ಪಾಪದ ಮೂಲ. ಎಲ್ಲ ಇಷ್ಟು ಅರ್ಥ ಮಾಡಿಕೊಂಡ್ರೆ ಅನೇಕರು ಅದು ಒಂದು ತಪ್ಪು ತಿಳ್ಕೊಂಡ್ಬಿಟ್ರು, ಆಸೆನೆ ಪಡಬಾರದು ಅಂತ ತಿಳ್ಕೊಂಡ್ಬಿಟ್ರು. ಮಧ್ವಾಚಾರ್ಯ ಹೇಳುತ್ತಾರೆ, ಹಾಗೆ ತಿಳ್ಕೊಳ್ಳೋಕೆ ಹೋಗಬೇಡಿ. ದುರಾಸೆ ಪಾಪದ ಮೂಲ, ಸದಾಸೆ ಪುಣ್ಯದ ಮೂಲ. ಆದ್ರಿಂದ ಒಳ್ಳೆ ಆಸೆ ಇರಲಿ ಅಂತ ಹೇಳುತ್ತಾರೆ. ವಿದ್ಯಾರ್ಥಿನ ಏನೋ ಕೇಳಿದ್ರು, ಅದನ್ನ ಸತ್ಯ ಅಂದ್ರೆ ಇಲ್ಲ ಅಂದ್ರು, ಚಿಂತೆಯ ಅಂದ್ರೆ ಇಲ್ಲ ಅಂದ್ರು, ಆಟಕ್ಕೆ ಹೋಗ್ತೀಯ ಇಲ್ಲ ಅಂದ್ರು, ಅದು ಓದ್ತೀಯ ಇಲ್ಲ ಅಂದ್ಬಿಟ್ಟ ಹೋಗ್ತೇ, ಅದನ್ನ ಇಲ್ಲ ಅಂದ್ರೆ ಮತ್ತೆ ಅದನ್ನ ಫಸ್ಟ್ ಮಾಡ್ತೇನೆ ಅಂತ ಹೇಳಿದ್ರು. ಅನೇಕ ಅರ್ಥ ಏನಾಗ್ಬಿಡ್ತು ಅಂದ್ರೆ ಎಲ್ಲ ಬಿಟ್ಬಿಡಿ ಅಂತ ಹೇಳ್ಬಿಟ್ಟು, ಎಲ್ಲ ಬಿಟ್ಟರೆ ಬದುಕಬೇಕಾಗಿ ಸತ್ತೋದಾಗ ಲೆಕ್ಕ ಆಗಿ, ಅದು ಕೆಟ್ಟದ್ದನ್ನ ಬಿಡಿ ಒಳ್ಳೆಯದನ್ನ ಬಿಡಬೇಡಿ ಅಂತ ಶಾಸ್ತ್ರ ಹೇಳ್ತಾ ಇದೆ. ಅರ್ಜುನ, ಈ ಗೆಲ್ಲೋದು ಭಾರಿ ಕಾಮನ ಗೆಲ್ಲೋದು ಸುಲಭ ಅಲ್ಲ, ಭಾರಿ ಕಷ್ಟ. ಹೊರಗಿನ ಶತ್ರು ಹೊಡಿಬಹುದು, ಒಳಗಿನ ಶತ್ರು ಹೊಡೆಯೋದು ಭಾರಿ ಕಷ್ಟ. ಒಳಗಿನ ಶತ್ರು ಹುಡುಕಿ ಹೊಡಿಬೇಕಲ್ಲ, ನಮಗೆ ಏಟು ಬಿಡುತ್ತೆ ಎಷ್ಟೋ ಸಲ. ಮತ್ತೆ ಆಪರೇಷನ್ ಮಾಡೋಕೆ ಎಷ್ಟು ಕಷ್ಟ, ಬರೀ ಕತ್ತರಿಸೋದು ಬೇರೆ, ಹೊರಗಿನ ಹುಣ್ಣು ತೆಗೆಯೋದು ಬೇರೆ, ಒಳಗಿನ ಹುಣ್ಣು ತೆಗೆಯೋದು ಬೇರೆ. ಹೊರಗೇನೋ ಗಾಯ ಆಗಿರುತ್ತೆ, ಅದನ್ನು ಕ್ಯೂರ್ ಮಾಡೋದು ಒಳಗೆ ಗಾಯ ಆಗುತ್ತೆ, ಎಷ್ಟು ಕಷ್ಟ ಗೊತ್ತಾ? ಅದನ್ನ ಯೋಚನೆ ಮಾಡಿಬಿಟ್ರೆ ಒಳಗಿನ ಗಾಯ ಭಾರಿ ಅಪಾಯಕರ. ಅದು ಡಾಕ್ಟ್ರೇ ಓಪನ್ ಮಾಡಿ, ಬೇರೆ ಓಪನ್ ಮಾಡಕ್ ಆಗೋದಿಲ್ಲ. ಇಲ್ಲಾದ್ರೆ ಸ್ವಲ್ಪ ಹೆಚ್ಚು ಕಡಿಮೆ ರಫ್ಲಿ ಟ್ರೀಟ್ ಮಾಡಬಹುದು, ಒಳಗ ಆ ರೀತಿ ಮಾಡಕ್ ಬರೋದಿಲ್ಲ. ಅದಕ್ಕೆ ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರ ಎಲ್ಲಿವೆ ಅಂದ್ರೆ ಒಳಗಿವೆ. ಇಂದ್ರಿಯ ಭಗವಂತ ಹೇಳ್ತಾನೆ, ಎಲ್ಲಿದೆ ಗೊತ್ತಾ ಅರ್ಜುನ? ಇಂದ್ರಿಯಾಣಿ ಮನೋಬುದ್ಧಿ ಅಸ್ಯ ಅಧಿಷ್ಠಾನ ಮುಚ್ಚತೆ. ಕಾಮದ ವಾಸಸ್ಥಾನ ಯಾವುದು ಅಂದ್ರೆ ಇಂದ್ರಿಯಗಳಲ್ಲಿ ವಾಸ ಮಾಡ್ತಾ ಇರುತ್ತೆ, ಮತ್ತು ಮನಸ್ಸಿನಲ್ಲಿ ವಾಸ ಮಾಡುತ್ತೆ, ಬುದ್ಧಿಯಲ್ಲಿ ವಾಸ ಮಾಡುತ್ತೆ, ಅದನ್ನು ಕೆಡಿಸಿ ಹಾಳು ಮಾಡಿಬಿಡುತ್ತೆ. ಆದ್ದರಿಂದ ಬಹಳ ಸ್ಟ್ರಾಂಗ್. ಅದಕ್ಕೆ ತಯೋರ್ನ ವಶವಾಗಚ್ಛೆ ತೌಹ್ಯಸ್ಯ ಪರಿಪಂಥಿನೋ ಅಂತ ಭಗವಂತ ಹೇಳಿ, ನಮ್ಮ ಜೀವನದ ಶತ್ರು ಹೊರಗಡೆ ಇಲ್ಲ ಒಳಗಡೆ ಇದೆ ಅಂತ ಭಗವಂತ ಹೇಳ್ತಾರೆ. ನಾವು ಶತ್ರುಗಳನ್ನ ಎಲ್ಲೋ ಹೊರಗೆಲ್ಲ ಹುಡುಕ್ತಾ ಇರ್ತೇವೆ, ಅಲ್ಲಿ ಹುಡುಕಬೇಡಿ, ಹೊಟ್ಟೆ ಒಳಗಿದೆ ಅಂತ ಹೇಳ್ತಾರೆ. ಒಳಗಿದೆ ಇನ್ನು ಅರ್ಥ ಮಾಡಿಕೊಂಡ್ರೆ ನಾವು ಹೊರ ನಮ್ಮ ಜೀವನದಲ್ಲಿ ನಿಜವಾದ ಯಶಸ್ಸು ಗಳಿಸಬೇಕು ಅಂತಿದ್ರೆ ಒಳಗಿನ ದೋಷಗಳನ್ನು ಹುಡುಕಬೇಕು. ಕಾಮ ಕ್ರೋಧ ಲೋಭಾದಿ ದೋಷಗಳನ್ನು ಹುಡುಕಿ ಅವನ್ನ ನಾಶ ಮಾಡಬೇಕು. ಅದು ನಾಶ ಮಾಡೋದು ಒಳಗಿನ ಹುಣ್ಣನ್ನು ನಾಶ ಮಾಡಲಿಕ್ಕೆ ಹೇಗೆ? ಡಾಕ್ಟರ್ ಹತ್ರ ಹೋಗ್ತೇವೋ. ಇದನ್ನು ತಿಳ್ಕೊಳ್ಬೇಕಾದ್ರೆ ಏವಂ ಬುದ್ಧೇ ಪರಂ ಬುದ್ಧ್ವಾ ಸಂಸ್ಥಾಭ್ಯಾತ್ಮಾನ ಆತ್ಮನ ಜಯಿ ಶತ್ರು ಮಹಾಬಾಹೋ ಕಾಮರೂಪಂ ದುರಾಸತಂ. ದೇವರನ್ನ ಶರಣ ಹೊಂದಬೇಕು, ಬೇರೆ ದಾರಿ ಇಲ್ಲ. ಡಾಕ್ಟ್ರೇ ನೀವು ಆಪರೇಷನ್ ಮಾಡಿ ಅಂತ ಹೇಗೆ ಹೋಗ್ತಾನೋ, ಅನ್ಯಥಾ ಶರಣಂ ನಾಸ್ತಿ ತ್ವಮೇವ ಶರಣಂ ಮಮ ತಸ್ಮಾತ್ ಕಾರುಣ್ಯ ಭಾವೇನ ರಕ್ಷ ರಕ್ಷ ಜನಾರ್ದನ. ಆ ರೀತಿ ಶರಣ ಹೊಕ್ಕರೆ ಆಗ ಅದು ಕಾಪಾಡ ಬಿಟ್ಟುಬಿಡುತ್ತೆ ಅಂತ ಹೇಳಿ ಇಷ್ಟು ಹೇಳಿ ಮುಂದಿನ ಅಧ್ಯಾಯದಲ್ಲಿ ಭಗವಂತನ ಅವತಾರಗಳ ಬಗ್ಗೆ ಹೇಳುತ್ತಾರೆ. ದೇವರ ಅವತಾರಕ್ಕೆ ನಮಗೆ ಎಷ್ಟು ವ್ಯತ್ಯಾಸ ಇದೆ ಎಂಬುದನ್ನು ತಿಳಿಸ್ತಾರೆ. ಅರ್ಜುನ, ನೀನು ಹುಟ್ಟಿದವನೇ, ನಾನು ಹುಟ್ಟಿದವನೇ. ನಿನ್ನ ಹುಟ್ಟು ಈ ರಕ್ತ ಮಾಂಸಗಳಿಂದ ಬಂದ ಹುಟ್ಟು, ನನ್ನ ಹುಟ್ಟು ಹಾಗಲ್ಲ. ಜನ್ಮ ಕರ್ಮಚಮೇ ದಿವ್ಯಂ ಏವಂ ಯೋ ವೇತ್ತಿ ತತ್ವತಃ ತತ್ವಾ ದೇಹಂ ಪುನರ್ಜನ್ಮ ನೈತಿ ಮಾಮೇತಿ ಸೋರ್ಜುನ. ಎಂದು ದೇವರು ನಮ್ಮಂತೆ ಹುಟ್ಟಿ ಬಂದಿಲ್ಲ. ಯೋಚನೆ ಮಾಡಬೇಕು. ರಾಮಾಯಣ ಸ್ಕೂಲಲ್ಲಿ ಹುಡುಗರು ಕೇಳ್ತಾರೆ, ಏ ಯೂನಿಫಾರ್ಮ್ ಹಾಕೊಂಬಂದಿಲ್ಲ, ಅವನೇನ್ ಸಂಗೀವ್ ಹಾಕೊಂಬಂದಿಲ್ಲ ಅಂತ ಕೇಳೋದಕ್ಕೆ ಹೋಗೋದಿಲ್ಲ. ಯಾಕೆ ಹುಡುಗನಿಗೆ ಯೂನಿಫಾರ್ಮ್ ಮೇಷ್ಟಿಗೇನಲ್ಲ, ಅವ್ರ ಅನುಕೂಲಕ್ಕೆ ಬೇಕಾದ್ರೆ ಮಾಡ್ಕೋಬಹುದು. ಇವನಿಗೆ ಕಂಪಲ್ಸರಿ ಆಗಿರೋದು ಹುಡುಗರಿಗೆ. ಅದೇ ತರ ಜೀವರು ನಾವು, ನಮಗೆ ಈ ಪ್ರಕೃತಿಯ ಬಂಧ ಇದೆ, ಭಗವಂತನಿಗೆ ಅದಿಲ್ಲ. ಅದಕ್ಕೆ ನನ್ನ ಜನ್ಮ ದಿವ್ಯ, ನನ್ನ ಕರ್ಮ ದಿವ್ಯ ಅಂತ ಹೇಳ್ತಾರೆ. ಇನ್ನು ಅರ್ಥ ಮಾಡಿಕೊಂಡ್ರೆ ಕೃಷ್ಣ ಜಯಂತಿ ಆಚರಣೆ ಯಾತಕ್ಕೆ, ರಾಮನವಮಿ ಆಚರಣೆ ಯಾತಕ್ಕೆ ಅಂದ್ರೆ ಇಂದು ದೊಡ್ಡ ದೇವರ ವೈಶಿಷ್ಟ್ಯ ಆಗಿದೆ. ನಮ್ಮಂತ ದೇವನಿಗಿಲ್ಲ ಅನ್ನೋದೇ ದೊಡ್ಡ ವಿಶಿಷ್ಟವಾದಂತಹ ಅವನ ಹಿರಿಮೆ. ಅದ್ರ ಬಗ್ಗೆ ತಿಳ್ಕೊಂಡ್ರೆ ಅವನಿಗೆ ಜನ್ಮ ನಮ್ಮಂತೆ ಇಲ್ಲ ಅಂತ ತಿಳ್ಕೊಂಡ್ರೆ ನಮಗೆ ಜನ್ಮ ಸರಿ ಹೋಗುತ್ತೆ ಅಂತ ಹೇಳಿದ್ರೆ ಮತ್ತೊಮ್ಮೆ ಜನ್ಮ ಬರೋದಿಲ್ಲ. ಅವನಿಗೆ ನಮ್ಮಂತ ಕರ್ಮ ಪರಮಾತ್ಮನದಲ್ಲ ಅಂತ ತಿಳ್ಕೊಂಡ್ರೆ ನಾವು ಕರ್ಮದ ಬಂಧನ ಬರೋದಿಲ್ಲ. ಇದನ್ನು ಭಗವಂತ ಹೇಳುತ್ತಾರೆ. ಅಂದ್ರೆ ದೇವ್ರ ಬಗ್ಗೆ ಯಾಕೆ ತಿಳ್ಕೊಬೇಕು ಅಂದ್ರೆ ಆ ರೀತಿ ಒಲೆ ಮುಂದೆ ಕೂತ್ಕೊಂಡು ಒಲೆ ಬೆಲ್ಲ ಉರಿತಾ ಇದೆ, ನಮ್ಮ ಮುಂದೆ ಕೂರುತ್ತೇವೆ, ಅಲ್ಲಿ ಬಿಸಿ ಇದೆ, ನಮಗೂ ಆ ಅನಿಸುತ್ತೆ. ನಾವು ಬೆಂಕಿ ಹಚ್ಕೋಬೇಕಾಗಿಲ್ಲ, ಚಳಿ ಅಂತ ಬೆಂಕಿ ಹಚ್ಕೋಬಾರದು, ಬೆಂಕಿ ಮುಂದೆ ಕೂತ್ರೆ ಸಾಕಷ್ಟೆ. ಹೇಗೆ ರೇಡಿಯೇಷನ್ ಬರುತ್ತಲ್ಲ, ಆ ರೇಡಿಯೇಷನ್ ಹೇಗೋ ಬ್ರಹ್ಮ ದೇವರನ್ನ ನಾವು ತಿಳ್ಕೊಂಡ್ಬಿಡ್ತೇವೆ, ನಮಗೆ ಒಳ್ಳೆ ಜ್ಞಾನ ಬರುತ್ತೆ. ಸೂರ್ಯ ಇದ್ದಾಗ ಹೇಗೆ ಕತ್ತಲೆ ಬರೋದಿಲ್ವೋ, ದೇವರು ಚಿಂತನೆ ಮಾಡ್ತಿದ್ರೆ ಎಂದು ನಮಗೆ ಮಂಕು ಕವಿಯೋದಿಲ್ಲ. ಇದು ದೇವರ ಸಮಸ್ಯೆ ಪರಿಹಾರ ಮಾಡುವ ಒಂದು ಉಪಾಯವನ್ನು ನಾವು ಕಾಣ್ತಾ ಹೋಗ್ತೇವೆ. ಅದನ್ನು ಭಗವಂತ ಹೇಳ್ತಾರೆ ಐದನೇ ಅಧ್ಯಾಯದಲ್ಲಿ. ಜ್ಞಾನದ ಮಹತ್ವವನ್ನು ಹೇಳ್ತಾರೆ. ಜ್ಞಾನ ಹೇಗೆ ಪಡಿಬೇಕು ಅಂತ ಅರ್ಜುನ, ನಮಗೆ ಜ್ಞಾನ ಬೇಕು ಅಂತ ಗೊತ್ತು, ಎಲ್ಲಿ ಸಿಗುತ್ತೆ ಗೊತ್ತಾಗಬೇಕು, ಅಕ್ಕಿಯಲ್ಲಿ ಸಿಗುತ್ತೆ ನಮಗೆ ಗೊತ್ತು, ಬೇಳೆ ಎಲ್ಲಿ ಸಿಗುತ್ತೆ ಗೊತ್ತು, ಆದರೆ ಜ್ಞಾನ ಎಲ್ಲಿ ಸಿಗುತ್ತೆ ಗೊತ್ತಿಲ್ಲ. ಜ್ಞಾನ ಎಲ್ಲಿ ಸಿಗುತ್ತೆ, ಬೂದಿ ಕೊಟ್ಟರೆ ಜ್ಞಾನ ಸಿಗೋದಿಲ್ಲ ಎಂದು ಕೂಡ ಎಲ್ಲೆಲ್ಲ ಜ್ಞಾನ ಸಿಗೋದಿಲ್ಲ. ಜ್ಞಾನಕ್ಕೊಂದು ಜಾಗ ಇದೆ, ಮಾವಿನ ಹಣ್ಣು ಮಾವಿನ ತೋಟ ಹುಡ್ಕೊಂಡು ಹೋಗ್ತಾನೆ, ಹೇಗೆ ತಾರ ಹೋಗ್ಬೇಕು, ಎಲ್ಲಿ ಹೋಗ್ಬೇಕು ಅಂತ ಕೇಳಿದ್ರೆ ಉಪದೇಶಂತಿತೆ ಜ್ಞಾನಂ ಜ್ಞಾನಿನಃ ತತ್ವದರ್ಶಿನಃ. ಜ್ಞಾನಿಗಳಲ್ಲಿ ಜ್ಞಾನ ಇದೆ. ಧನಿ ಧನ ಇದ್ದನಲ್ಲಿ ಧನ ಹೇಗಿದೆಯೋ, ಜ್ಞಾನ ಇದ್ದನಲ್ಲಿ ಜ್ಞಾನ ಇದೆ. ಜ್ಞಾನಿಯಿಂದ ಜ್ಞಾನ ಪಡಿಬೇಕು ಹೊರತು ಬೇರೊಂದು ದಾರಿ ಇಲ್ಲ. ಆಗ ನಮಗೆ ಯಾಕೆ ಜ್ಞಾನಿಗಳು ಬೇಕು ಅಂತ ಗೊತ್ತಾಗ್ತದೆ. ಹಿಂದಿನ ಕಾಲದ ರಾಜ ಮಹಾರಾಜರುಗಳಲ್ಲಿ ಆಸ್ಥಾನ ವಿದ್ವಾಂಸರು ಅಂತ ಇರ್ತಿತ್ತು. ಇವತ್ತು ಕಾನ್ಸೆಪ್ಟೇ ಇಲ್ಲ, ನಮ್ಮ ಪ್ರಜಾಪ್ರಭುತ್ವದೊಳಗೆ ಜ್ಞಾನದ ಕಾನ್ಸೆಪ್ಟೇ ಇಲ್ಲ. ಅವತ್ತ ಇಲ್ಲದೆ ಹೋದ್ರೆ ಇದೇ ಆಗ್ತಿರ್ಲಿಲ್ಲ. ಆಸ್ಥಾನ ವಿದ್ವಾಂಸರು ಅಂತಿರಬೇಕು, ರಾಜನ ಗೈಡ್ ಮಾಡಬೇಕು. ಎಂತ ಪ್ರಸಂಗಗಳು ಬಂದ ಕಾಲಕ್ಕೆ ಮಳೆ ಬಂದಿಲ್ಲ, ಅವರು ತರಿಸೋ ವ್ಯವಸ್ಥೆ ಅವ್ರು ಮಾಡಿದ್ದಾರೆ. ವಿಜ್ಞಾನಿಗಳನ್ನ ಹೇಗೆ ಕಾಂಟ್ಯಾಕ್ಟ್ ಮಾಡ್ತಾನೆ ನೋಡಿ, ವಿಜ್ಞಾನಿಗಳಿಂದ ಹೇಗೆ ಕಾಂಟ್ಯಾಕ್ಟ್ ಮಾಡ್ತಾನೆ, ಜ್ಞಾನಿಗಳನ್ನ ಕಾಂಟ್ಯಾಕ್ಟ್ ಮಾಡ್ತಾ ಇದ್ದಂತಹ ಕಾಲ. ಮಂದಾತ ನರುಷೋ ಅಂಬರೀಷ ತಗರು ರಾಜ ಪೃಥುಹು ಹೈ ಹಯ ಇವೆಲ್ಲ ಅಂಥ ರಾಜರುಗಳಿವೆ. ಆ ರೀತಿ ಇರಬೇಕು. ಉಪದೇಶಂತಿ ಆದ್ರೆ ಅಲ್ಲ, ಜ್ಞಾನ ಇರುತ್ತೆ, ಧನ ಇದ್ದನ್ ಧನ ಕೊಡ್ತಾನ, ಸಾಮಾನ್ಯ ಇಲ್ಲ ಅಂತ ಹೇಳ್ತಾನೆ, ಕೊಡೋದಿಲ್ಲ ಅಂತಾನೆ, ನಾಳೆ ಬಾ ಅಂತಾನೆ, ಎಷ್ಟು ಸ್ವಲ್ಪ ಕೊಡ್ತಾನೆ. ಈ ಧನ ಇದ್ದರೆ ಹೀಗೆ ಮಾಡ್ತಾರೆ, ಜ್ಞಾನ ಇದ್ದವರು ಕೊಡ್ತಾರ ಅಂದ್ರೆ ಭಗವಂತ ಅಶ್ಯೂರೆನ್ಸ್ ಕೊಡ್ತಾನೆ. ಧನ ಇದ್ದವನು ಕೊಡೋದಿಲ್ಲ ಅನ್ನೋದು ಎಷ್ಟು ಗ್ಯಾರಂಟಿನೋ, ಜ್ಞಾನ ಇದ್ದವನು ಕೊಟ್ಟೇ ಕೊಡ್ತಾರೆ ಅನ್ನೋದು ಅಷ್ಟೇ ಗ್ಯಾರಂಟಿ ಅಂತ ಹೇಳ್ತಾರೆ. ಧನದ ಟ್ರೆಂಡ್ ಕೊಡಬಾರದು ಅಂತ ಹೇಳಿ, ಜ್ಞಾನದ ಟ್ರೆಂಡ್ ಕೊಡಬೇಕು ಅಂತ ಹೇಳಿ, ಇದು ವಿಶೇಷ. ಅದಕ್ಕೆ ಉಪದೇಶಂತಿ ತೇ ಜ್ಞಾನಂ ಜ್ಞಾನಿನಃ ತತ್ವದರ್ಶಿನಃ. ಇದು ಬಹಳ ದೊಡ್ಡ, ಅದು ನಿಜವಾಗ್ಲೂ ಕೂಡ ತತ್ವ, ದೊಡ್ಡ ರಹಸ್ಯ ತತ್ವ. ಜ್ಞಾನ ಇದ್ದವನಿಗೆ ಕೊಡಬೇಕು ಅನ್ನೋ ಅಪೇಕ್ಷೆ ಇರುತ್ತೆ ಅಂತ ಹೇಳ್ತಾರೆ. ಕೊಡಬೇಕು ಅನ್ನೋ ಅಪೇಕ್ಷೆ ಇದ್ದೇ ಇರುತ್ತೆ. ಧನದ ಟ್ರೆಂಡ್ ಬೇರೆ, ಜ್ಞಾನದ ಟ್ರೆಂಡೇ ಬೇರೆ. ಅವ್ರು ಹೇಳ್ಕೊಡ್ತಾರೆ, ಆದ್ರೆ ಸುಮ್ಮನೆ ಹೇಳ್ಕೊಡೋದಿಲ್ಲ. ತದ್ವಿಧಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವಯ. ಅದಕ್ಕೆ ಪ್ರಣಿಪಾತ ನಮಸ್ಕಾರ ಮಾಡಿ, ಪರಿಪ್ರಶ್ನೆ ಒಳ್ಳೊಳ್ಳೆ ಪ್ರಶ್ನೆಗಳನ್ನ ಕೇಳಿ ಉತ್ತರ ತಿಳ್ಕೊಳ್ಳಿ. ಸೇವೆಯ ಸೇವೆಯನ್ನು ಸಲ್ಲಿಸಿ, ಆಗ ಜ್ಞಾನಿಗಳು ಜ್ಞಾನ ಕೊಟ್ಟೇ ಕೊಡ್ತಾರೆ. ಆ ಜ್ಞಾನ ಕೊಟ್ಟರು ಅಂದ್ರೆ ನಮ್ಮ ಸಮಸ್ಯೆ ಪರಿಹಾರವಾಯ್ತು ಅಂತಾನೆ ಅರ್ಥ. ಜ್ಞಾನಕ್ಕೆ ಯಾಕೆ ಹೋಗಿ ಶ್ರದ್ಧಾಡಬೇಕು, ಬೇರೆ ಆಧಾರ ಆಗೋದಿಲ್ವೇ ಅಂದ್ರೆ ಇಲ್ಲ. ನಹಿ ಜ್ಞಾನೇನ ಸದೃಶಂ ಪವಿತ್ರಮಿಹ ವಿದ್ಯತೆ. ಈ ಶ್ಲೋಕ ಅಲ್ಲಿ ಬರುವ ಶ್ಲೋಕ ಇದೆ. ನಹಿ ಜ್ಞಾನೇನ ಸದೃಶಂ ಪವಿತ್ರಮಿಹ ವಿದ್ಯತೆ. ಇದು ಸದಾ ಕಾಲ ಚಿಂತನೆ ಮಾಡಬೇಕು. ಏನೋ ಮನುಷ್ಯ ಹಣ ಸಾಕಷ್ಟು ಬಂದ್ಬಿಡುತ್ತೆ, ಇವತ್ತು ಅಷ್ಟ ಇನ್ವಾಲ್ವ್ ಆಗೇ ಬಿಡ್ತಾರೆ ಅದರೊಳಗೆ, ಅಷ್ಟ ಯೋಚನೆ ಮಾಡಬೇಕು. ಜ್ಞಾನ ದೊಡ್ಡದು, ಹಣ ದೊಡ್ಡದು, ಲೆಕ್ಕ ಹಾಕಿ. ಇವತ್ತು ಹಣ ಮತ್ತೆ ಬರಬಹುದು, ಜ್ಞಾನ ಮತ್ತೆ ಬರೋದಿಲ್ಲ. ಹಿಂದೆ ಹೇಳಿದ್ದೇನೆ, ಎಸ್ ಎಲ್ ಸಿ ಫಸ್ಟ್ ರ್ಯಾಂಕು ಗ್ಯಾರಂಟಿ ಕೆಲಸ ಸಿಗುತ್ತೆ, ಯಾವುದೋ ಒಂದು ಕೆಲಸ ಸಿಕ್ಕೇ ಸಿಗುತ್ತೆ. ಅಕಸ್ಮಾತ್ ಕೆಲಸ ಸಿಕ್ತು ಅಂತ ಹೋದ ಅಂದ್ರೆ ಮುಂದೆ ಓದ್ಲಿಕ್ಕೆ ಆಗೋದಿಲ್ಲ, ಅವ್ರಿಗೆ ಮುಗಿದೋಯ್ತು, ಕೆಲಸ ಬಿಟ್ಬಿಡ್ತಾನೆ. ಅವನಾಗ ಕೆಲಸ ಬೇಕಿಲ್ಲ, ಓದ್ತಾನೆ, ಅವನು ಕೆಲಸ ಸಿಗುತ್ತೆ. ಪಿ ಯು ಸಿ ಫಸ್ಟ್ ರ್ಯಾಂಕ್, ಮತ್ತೆ ಓದೋದಿಲ್ಲ, ಮತ್ತೆ ಕೆಲಸ ಸೇರಿ ಮತ್ತೆ ಓದ್ತಾನೆ. ಆಮೇಲೆ ಎಷ್ಟು ಮೇಲೆ ಹೋಗ್ತಾನೆ ಲೆಕ್ಕ ಹಾಕಿ ನೋಡೋಣಂತೆ. ಎಸ್ ಎಲ್ ಸಿ ಆದ್ರೆ ಕೆಲಸ ಸೇರಿದ್ರೆ ರಿಟೈರ್ ಆಗ್ಬೇಕಾದ್ರೆ ಎಷ್ಟು ಸಂಬಳ ತಗೋತಾನೋ ಅದು ಫಸ್ಟ್ ಡೇ ಅಷ್ಟು ಸಂಬಳ ತಗೋತಾರೆ. ಒಂದು 4 ವರ್ಷ ಜಾಸ್ತಿ ಓದಿದ್ದಕ್ಕೆ ಎಷ್ಟು ಡಿಫರೆನ್ಸ್ ಬಂದೋಯ್ತು. ಈಗ ಲೌಕಿಕ ಜ್ಞಾನ ಎಷ್ಟು ಡಿಫರೆನ್ಸ್ ಮಾಡೋದಾದ್ರೆ ಅಧ್ಯಾತ್ಮ ಜ್ಞಾನ ಎಷ್ಟು ಡಿಫರೆನ್ಸ್ ಮಾಡುತ್ತೆ ನೋಡಿ. ರಾಯರಂತವ್ರು ಎಷ್ಟು ಬೇರೆ ಹೋಗ್ಬಿಟ್ಟಿದ್ದಾರೆ, ರಾಜ ಮಹಾರಾಜರು ಎತ್ತರ ಮುಟ್ಲಿಕ್ಕಾಗಲಿಲ್ಲ. ಅಬ್ಬ ಪೂಜ್ಯಾಯ ರಾಘವೇಂದ್ರಾಯ ಅನ್ನೋ ಸ್ಥಿತಿ ಬಂದೋಯ್ತು. ಅಂದ್ರೆ ಈ ಲೌಕಿಕ ವಿದ್ಯೆ ಗ್ಯಾರಂಟಿ ಮೇಲಕ್ಕೆತ್ತುತ್ತೆ, ಅಧ್ಯಾತ್ಮ ವಿದ್ಯೆ ಅದಕ್ಕಿಂತ ತುಂಬಾ ಮೇಲೆ ಎತ್ತುತ್ತಾದ್ರಿಂದ ಅಧ್ಯಾತ್ಮ ವಿದ್ಯಾ ವಿದ್ಯಾನಾಮ್. ನಾವೆಲ್ಲ ಅರ್ಥ ಮಾಡಿಕೊಂಡು ಲೌಕಿಕ ವಿದ್ಯೆಯ ಮಧ್ಯೆ ಅಧ್ಯಾತ್ಮ ವಿದ್ಯೆಗೆ ಪ್ರಯತ್ನ ಪಡ್ತಾ ಇರಬೇಕು. ಯಾವಾಗಲೂ ಪ್ರಯತ್ನ ಪಡಬೇಕು. ಲೌಕಿಕ ವಿದ್ಯೆ ಏನು ಕೊಟ್ಟರು ಕೂಡ ಅದು ಹೊರಗಿನ ಸುಖ ಕೊಡೋ ಮಾರ್ಗ ತೋರಿಸುತ್ತೆ ಹೊರತು ಒಳಗಿನ ಸುಖ ಕೊಡೋ ಶಕ್ತಿ ಅದಕ್ಕಿಲ್ಲ. ಅಧ್ಯಾತ್ಮ ವಿದ್ಯೆ ಮಾತ್ರ ಒಳಗಿನ ಸುಖ ಕೊಡುತ್ತೆ, ಬೇರೆ ಅಲ್ಲ. ಹಿಂದೆ ಹೇಳಿದೆ, ಈ ಬೀದಿ ಲೈಟ್ ಇದೆ, ಮನೆ ಲೈಟ್ ಇಲ್ಲ, ಲೈಟ್ ಇದ್ರ ಲೈಟ್ ಇಲ್ಲ ಅಂತ ಇರ್ತಾರೆ. ಬೀದಿ ಲೈಟ್ ಇದೆಯಲ್ಲೇ, ಬೀದಿ ಲೈಟ್ ಮನೆ ಒಳಗೆ ಆಗೋದಿಲ್ಲ, ಅದು ಅದನ್ನ ಅಡಿಗೆ ಮಾಡಕ್ ಆಗೋದಿಲ್ಲ, ಅದನ್ನ ಊಟ ಮಾಡಕ್ ಆಗೋದಿಲ್ಲ. ಆ ತರ ಲೌಕಿಕ ವಿದ್ಯೆಯಲ್ಲ ಹೊರಗಿನ ಲೈಟ್ ಇದ್ದಾಗ, ಅಧ್ಯಾತ್ಮ ವಿದ್ಯೆ ಹೊರಗಿನ ಲೈಟ್ ಇದ್ದಾಗ, ಹೊರಗಿನ ಲೈಟ್ ಇದೆ, ಹೊರಗಿನ ಲೈಟ್ ಹೋಗಿದೆ, ಆ ಹೊರಗೆ ಏನೋ ಪ್ರಾಬ್ಲಮ್. ಯಾಕೆ ಒಳಗೆ ಲೈಟ್ ಬೇಕಾದ ಕೆಲಸ ಮಾಡ್ಕೊಂಡು ಹೋಗ್ಬಿಡ್ತಾನೆ, ಹಾಗೆ ಬೀದಿಯಲ್ಲಿ ಹೋಗೋಕ್ಕಾಗಲ್ಲ ಅಷ್ಟೇ ಹೊರತು ಹೊರಗಿನ ಕೆಲಸ ತೊಂದರೆ ಇಲ್ಲವೇ ಇಲ್ಲ. ಜ್ಞಾನಿಗಳಿಗೆ ಒಳಗಿನ ಲೈಟ್ ಇರುತ್ತೆ ಅಂತ ಹೇಳುತ್ತಾರೆ, ಅದನ್ನೇ ತತ್ವಜ್ಞಾನ ಅಂತ ಕರೆಯೋದು. ಅಧ್ಯಾತ್ಮ ವಿದ್ಯಾ ವಿದ್ಯಾನ ಇದು ಸರಿಯಾಗಿ ಅರ್ಥ ಮಾಡಿಕೊಂಡು ನಮ್ಮ ಹುಡುಗರು ಲೌಕಿಕ ವಿದ್ಯೆಯಲ್ಲಿ ಭಾರಿ ಬುದ್ಧಿ ಅಂತ ಸಂತೋಷ ಪಡ್ತಾನೆ ಇರ್ತೇವೆ. ಅಟ್ ದಿ ಸೇಮ್ ಟೈಮ್ ಅರೆ ಅಧ್ಯಾತ್ಮ ವಿದ್ಯೆ ಇಲ್ವಲ್ಲ ಅಂತ ನಾನು ಕೊರಗೋದೇ ಇಲ್ಲ. ಅದು ಸ್ವಲ್ಪ ಹೇಳ್ಕೊಡ್ಬೇಕಲ್ಲ, ಅದು ಇದೆ ಅಂತ ಹೇಳ್ಬೇಕಲ್ಲ, ಕೊನೆ ಪಕ್ಷ ಹೇಳೋದೇ ಇಲ್ಲ. ಅದಕ್ಕೇನಾಗ್ತಾನ ಅವನು ಏನೇನೋ ಆಗೋಗ್ಬಿಡ್ತಾನೆ. ಅದಕ್ಕೆ ತುಂಬಾ ಸರ್ ಹೇಳಿದೆ, ಬರೀ ಲೌಕಿಕ ವಿದ್ಯೆ ಇದೆ, ಸಂಪತ್ತಿದೆ, ಬೇಕಾದಷ್ಟಿದೆ. ತುಂಬಾ ಜನ ಹೇಳ್ತಾರೆ, ನೋಡು ಸ್ಟಾಟಿಸ್ಟಿಕ್ಸ್ ನೋಡಬೇಕು ನೀವು, ಈ ಆತ್ಮಹತ್ಯೆ ಮಾಡ್ಕೊಳ್ಳೆ ಜನಗಳೊಳಗೆ ಬರೀ ಬಡವರಷ್ಟೇ ಇಲ್ಲ, ಬಾರಿ ಶ್ರೀಮಂತರು ಇದ್ದಾರೆ ಅಂತ ಹೇಳ್ತಾರೆ. ಎಷ್ಟೋ ಶ್ರೀಮಂತರು ಆತ್ಮಹತ್ಯೆ ಮಾಡ್ಕೊಳ್ತಾರೆ. ಶ್ರೀಮಂತರ ಒಬ್ಬನೇ ಇರ್ತಾನೆ, ಯಾರು ಹೇಳೋದ್ರೆ ಕೇಳೋದಿಲ್ಲ, ಅವ್ನ ಕೈಲಿ ಎಲ್ಲ ಇದೆ, ಅದು ಮನಸ್ಸಿನ ನೆಮ್ಮದಿಯಲ್ಲಿ ಆತ್ಮಹತ್ಯೆ ಮಾಡ್ಕೊಂಡ್ಬಿಡ್ತಾನೆ. ಲೌಕಿಕ ವಿದ್ಯೆ ಅವನು ನೆಮ್ಮದಿ ಕೊಡಲಿಲ್ಲ, ಲೌಕಿಕ ಸಂಪತ್ತು ನೆಮ್ಮದಿ ಕೊಡಲಿಲ್ಲ. ಆದರೆ ಒಬ್ಬ ಜ್ಞಾನಿ ಆತ್ಮಹತ್ಯೆ ಮಾಡ್ಕೊಂಡಿಲ್ಲ. ಇದು ಅರ್ಥ ಮಾಡಿಕೊಂಡ್ರೆ ಜ್ಞಾನಿಯ ರೀತಿನೇ ಬೇರೆ. ಅದನ್ನು ಯೋಚನೆ ಮಾಡೋದು, ನಮ್ಮ ಬದುಕನ್ನ ಯಾವುದು ಸುಭದ್ರಗೊಳಿಸೋದಿಲ್ಲ ಅಂತ ವಿದ್ಯೆಗೆ ಏನೂ ಬೆಲೆ ಇಲ್ಲ. ಆದರೆ ಲೌಕಿಕ ವಿದ್ಯೆ ಬೇಡ ಅಂತ ಶಾಸ್ತ್ರ ಹೇಳೇ ಇಲ್ಲ. ಆದ್ರಿಂದ ಎಷ್ಟು ಬೇಕೋ ಅಷ್ಟು ಇಟ್ಕೊಳ್ಳಿ, ನಮಗೇನು ಗೊತ್ತಾ, ಕೆಲಸ ಮಾಡು, ಮತ್ತೆ ಓಟಿ ಮಾಡು, ಮತ್ತೆ ಜಾಸ್ತಿ ಮಾಡು. ಸರಿ, ಹಾಗಿದ್ರೆ ಉಳಿಯೋದೇನು ನಿಮಗೆ? ಈಗ ದನ ಬರುತ್ತೆ, ಇದೆಲ್ಲ ಯಾತಕ್ಕೆ ಆಮೇಲೆ? ನೀವು ಉಪಯೋಗ ಮಾಡ್ಕೊಳ್ಳೋಕೆ ಬರದೇ ಹೋದ್ರೆ ಏನು ಪ್ರಯೋಜನ? ಆದ್ರಿಂದ ಅದು ಯೋಚನೆ ಮಾಡೋ ಸ್ಥಿತಿಯಲ್ಲಿ ಮನುಷ್ಯ ಇಲ್ಲವೇ ಇಲ್ಲ. ಆದ್ದರಿಂದ ಅನೇಕ ಜನ ಮಕ್ಕಳನ್ನ ಯಾವುದು ಸರಿಯಾದ ದಾರಿ ಅಂತ ತೋರಿಸ್ತೇ ತಪ್ಪು ಮಾಡ್ತಾರೆ. ಅವರು ತಿಳ್ಕೊಳ್ಳೋ ಹೊತ್ತಿಗೆ ಟೂ ಲೇಟ್ ಆಗ್ಲೇನು, ಟೂ ಲೇಟ್. ಅವ್ನು ರಿಟೈರ್ ಆಗಿರ್ತಾನೆ, ಯಥಾ ಪ್ರಕಾರ ಮಕ್ಕಳು ಕೈ ಬಿಟ್ಟಿರ್ತಾರೆ, ಆ ಕಡೆ ಎಲ್ಲ ಈ ಕಡೆ ಎಲ್ಲ ಆಗಿಬಿಟ್ಟು ಅತಂತ್ರ ಜೀವನ ಬರುತ್ತೆ. ಅತಂತ್ರ ಅದೇ ವೃದ್ಧಾತ್ಯ ಕಷ್ಟ, ಕಣ್ಣು ಕಾಣೋದಿಲ್ಲ, ಕೈಕಾಲು ಸರಿ ಇರೋದಿಲ್ಲ, ತಿನ್ನ ಜೀರ್ಣ ಆಗೋದಿಲ್ಲ, ತಿನ್ನಷ್ಟನ್ನ ಕೊಡೋದು ಯಾರೂ ಇಲ್ಲ. ಈ ಮಧ್ಯೆ ಇಂಥ ಸ್ಥಿತಿ ಬಂದಿರ್ತಾನೆ, ಅವರ ನೆಮ್ಮದಿ ಎಲ್ಲಿಂದ ಸಿಗಬೇಕು ಅವನಿಗೆ? ಮಕ್ಕಳು ಆಡಬೇಕಂತ ಮೊಮ್ಮಗ ಬರ್ತಾರೆ, ಹೋಗ್ತಾತಾನೆ ಭಾರಿ ಸ್ಲೋ ಅಂತ ಹೊಡೆಬಿಡ್ತಾನೆ ಮೊಮ್ಮಗ. ಮೊಮ್ಮಗ ಕ್ರಿಕೆಟ್ ಆಡೋದು ಮಾತ್ರ ತಾತ ಕೊಟ್ಕೊಂಡು ಒಂದು ಬಾಲ್ ಕೂಡ ಬೋಲ್ ಮಾಡೋದಿಲ್ಲ ಅವನು. ತಾತ ನಿನ್ನ ದವಸ ಬಾಳ ಹೋಗಂತ ಹೇಳ್ಬಿಡ್ತಾನೆ. ಮಗ ಆ ರೀತಿ, ಮೊಮ್ಮಗ ಈ ರೀತಿ ಯಾರ ಜೊತೆಗೆ ಇರ್ತಾರಾಗ? ಯಾರು ಜೊತೆಗಿಲ್ಲ, ದೇವರು ಮಾತ್ರ ಇರೋರು ಅಂತ ಹೇಳ್ತಾರೆ. ಆರೂ ಸಂಗಡ ಬಾಹೋರಿಲ್ಲ, ನಮ್ಮ ನಾರಾಯಣನ ನಾಮ ನೆರೆ ಬಾಹೋರಲ್ಲದೆ ಆರೂ ಸಂಗಡ ಬಾಹೋರಿಲ್ಲ. ಯಾವ ಜೊತೆ ಬರೋದು ಯಾವ್ದು? ಅವಾಗ ಸಾಯ್ತಾ ಬಿದ್ದಿರ್ತಾನೆ, ಅವರಿಂದ ಕಾಂಟ್ಯಾಕ್ಟೇ ಕಳ್ಕೊಂಡ್ಬಿಡ್ತಾನೆ. ಚೆನ್ನಾಗಿಂದ ಅವನಿಗೆ ಒಳಗೆ ಉಳಿದಿರೋದೇನು? ಕೇವಲ ದೇವರಷ್ಟೇ. ದೇವರು ಚಿಂತನೆ ಮಾಡೋ ಒಂದು ಯೋಗ ಬಂದಿತ್ತು, ಅವನ ಹ್ಯಾಪಿಯೆಸ್ಟ್ ಪರ್ಸನ್. ಅದಿಲ್ಲ ಅಂತ ಹೇಳಿಬಿಟ್ರೆ ಬರೀ ದುಃಖ 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 ಅಷ್ಟೇ. ಅದಕ್ಕೆ ಜ್ಞಾನಕ್ಕಿಂತ ಪವಿತ್ರವಾದ ವಸ್ತು ಬೇರೊಂದಿಲ್ಲ. ಅದು ಸದಾಕಾಲ ಮರಣ ಮಾಡ್ತಾ ಇರಬೇಕು. ಯಾವ್ದಾರು ಯಾರು ಯಾರೋ ನೋಡ್ತಾರಲ್ಲ, ಇದು ಜ್ಞಾನನ ಅಲ್ಲ, ದೇರ್ಫೋರ್ ಬೆಟರ್ ಇದಕ್ಕೆ ಹೋಗ್ಲೇಬೇಕು ಇಮ್ಮಿಡಿಯೇಟ್ ಆಗಿ. ಆ ಜ್ಞಾನದಲ್ಲೂ ಮತ್ತೆ ಅಷ್ಟೇನೆ, ಗೀತೆ ಅನುವಾದ ಇದೆ, ಗೀತೆ ಟೆಕ್ಸ್ಟ್ ಇದೆ, ಅನುವಾದ ನಮಗೆ ಬೇಕು. ಟೆಕ್ಸ್ಟ್ ಹೋದ್ರೆ ಟ್ರೈ ಮಾಡ್ಬೇಕಂತೆ, ಸೇಮ್ ಟೈಮ್ ಸಾಕು ಅನ್ನಕ್ಕೆ ಹೋಗ್ಬಾರ್ದು, ಆದಷ್ಟು ಮೂಲಕೊಳ್ಳೋ ಪ್ರಯತ್ನ ಪಡಬೇಕು. ಇದು ಜ್ಞಾನದ ಒಂದು ವೈಶಿಷ್ಟ್ಯ. ಇನ್ನು ಮುಂದೆ ಹೋದರೆ ಆರನೇ ಅಧ್ಯಾಯ ಪೂರ್ತಿ ಧ್ಯಾನ ಯೋಗ ಅಂತ, ಅದಕ್ಕೆ ಹೆಸರು ಆತ್ಮ ಸಂಯಮ ಯೋಗ ಅಂತ ಕರೆದಿದ್ದಾರೆ. ಅದರಲ್ಲಿ ಹೇಳ್ತಾರೆ, ಉದ್ಧಾರಕ್ಕೆ ಎಲ್ಲೋ ಹುಡ್ಕೊಂಡು ಹೋಗಬೇಡಿ. ಉದ್ಧರೇರ್ ಆತ್ಮನಾತ್ಮಾನಂ ನಾತ್ಮಾನಂ ಅವಸಾದಯೇ. ಆತ್ಮೈವಹಿ ಆತ್ಮನೋ ಬಂಧು, ಆತ್ಮೈವ ರಿಪುರಾತ್ಮನಃ. ಬಂಧುರಾತ್ಮ ಆತ್ಮನಸ್ತಸ್ಯ ಏನಾತ್ಮೈವ ಆತ್ಮನಾಜಿತ. ಅನಾತ್ಮನತ್ವ ಶತ್ರುತ್ವೇ ವರ್ತೇತ ಆತ್ಮೈವ ಶತ್ರುವತ್. ಎರಡು ಶ್ಲೋಕ ಜ್ಞಾಪಕ ಇದ್ರೆ ನಮ್ಮನ್ನು ಯಾರೋ ಉದ್ಧಾರ ಮಾಡಲಿಲ್ಲ ಅಲ್ಲ, ನಮ್ಮ ಉದ್ಧಾರ ನಮ್ಮ ಕೈಯಲ್ಲೇ ಇವೆ ಅಂತ ಹೇಳ್ತಾರೆ. ನಮ್ಮ ಉದ್ಧಾರ ನಮ್ಮ ಕೈಯಲ್ಲಿದೆ. ಯಾಕೋ ಯಾಕೆ ಸರಿಯಾಗಿ ಓದ್ಲಿಲ್ಲ, ಫೇಲ್ ಆಗಿಬಿಟ್ಟೆ, ನಮ್ಮ ಫ್ರೆಂಡ್ ಎಲ್ಲ ಕರ್ಕೊಂಡು ಹೋಗ್ಬಿಟ್ಟ, ಆಟಕ್ಕೆ ಹೋಗ್ಬಿಟ್ಟಿವಿ. ಅವನು ಕರ್ಕೊಂಡೋದ್ರೆ ಬುದ್ಧಿ ಬೇಕಾಗಿದ್ದಿಲ್ವೇ? ಈಗ ಅವನು ಕರೆದ, ಹೋಗಕ್ಕೆ ಹೋಗಿ ನಿಂತಾನೆ ಈ ಮಧ್ಯೆ. ತಪ್ಪು ಯಾರು ಇವಂದೇ ತಪ್ಪಿ, ಅವನು ಕರೆದಿದ್ದ ಅವನ ತಪ್ಪು, ಹೋಗಿದ್ದು ಇವನ್ ತಪ್ಪು, ಹೋಗುತ್ತಾರೆ ಈ ಮಧ್ಯೆ. ಅದು ಉದ್ಧರೇ ಆತ್ಮನಾತ್ಮಾನ ಎಂಥ ಸಂದೇಶ ಭಗವದ್ಗೀತೆದು. ನಮ್ಗೆ ಯಾರೋ ಉದ್ಧಾರ ಮಾಡಲಿಲ್ಲ ಅಂತ ಕೊರಗಬೇಡಿ, ನಾವು ಉದ್ಧಾರ ನಾ ಮಾಡ್ಕೊಳ್ಳೋಕೆ ಪ್ರಯತ್ನ ಪಡಬೇಕು ಅಂತ ಹೇಳ್ತಾ. ಇವತ್ತು ಪರೀಕ್ಷೆಗೆ ಉಳಿದಲ್ಲೇ ಏನು ಬೇಕಾದ್ರೆ ಮಾಡ್ಬೋದು, ಪರೀಕ್ಷೆ ಬೇಕಾದ ಎಕ್ಸಾಮ್ ಮಾಡಿ ಡ್ರಾಪ್ ಕೊಡ್ಬೋದು, ಪುಸ್ತಕ ಕೊಡಿಸ್ಬೋದು, ಅವನಿಗೆ ಬೇಕಾದ ಡ್ರೆಸ್ ಕೊಡಿಸ್ಬೋದು, ಬೇಕಾದ ಕೊಡಿಸ್ಬೋದು. ಒಳಗೆ ಬರೆಯೋದು ಮಾತ್ರ ಅವನೇ ಬರೀಬೇಕು. ಏ ನೀವೇ ಬರ್ಬಿಡಿ ಸರ್ ಎಲ್ಲ ಕೊಡಿಸಿದ್ದೀರಿ ಅಂತ ಕೇಳಿದ್ರೆ, ಅವನು ದಡ್ಡ ಇವನು ದಡ್ಡ. ಉಳಿದವ್ರು ಹೆಲ್ಪ್ ಮಾಡೋದಕ್ಕೆ ಒಂದು ಸ್ಟೇಜ್ ಇದೆ, ಒಳಗೆ ಯಾರು ಹೆಲ್ಪ್ ಮಾಡೋಕ್ಕಾಗೋದಿಲ್ಲ, ಅಲ್ಲಿ ಅವನೇ ಕಷ್ಟಪಡಬೇಕು. ಇವತ್ತು ಎಕ್ಸಾಮ್ ಅಲ್ಲಿ ಹೋದ್ರೇ ಯಾರೂ ನಮಗೆ ಗತಿ ಇಲ್ಲ, ನಮಗೆ ನಾವೇ ಗತಿ. ಎಂದ ಮೇಲೆ ಇನ್ನು ಯಮದೇವರು ಬಂದಾಗ ಯಾರು ಬರ್ತಾರೆ? ಯಮದೂತರು ಬಂದಾಗ ಯಾರೂ ಹೆಲ್ಪ್ ಮಾಡೋದಿಲ್ಲ. ಉದ್ಧರೇ ಆತ್ಮನಾತ್ಮಾನಂ, ಅದು ತುಂಬಾ ಅರ್ಥ ಉಂಟು ಹಿಂದೆ ಹೇಳಿದೆ. ಆದ್ರಿಂದ ಅದೆಲ್ಲ ಬೇಡ. ಆತ್ಮ ಅಂದ್ರೆ ಮನಸ್ಸು ಅಂತ ಅರ್ಥ. ಮನಸ್ಸು ಅಂದ್ರೆ ಮನಸ್ಸಿನ ಅಭಿಮಾನ ದೇವತೆ ಆದ ರುದ್ರದೇವರು ಅಂತ ಅರ್ಥ. ಇನ್ನು ಮುಂದೆ ಹೋದ್ರೆ ಸಾಕ್ಷಾತ್ ಭಗವಂತ ಅಂತ ಅರ್ಥ. ಆತ್ಮಶಬ್ದಕ್ಕೆ ವಾಯುದೇವರು ಅಂತ ಅರ್ಥ. ಅಷ್ಟೆಲ್ಲ ಅರ್ಥ ಇಟ್ಟುಕೊಂಡು ನಾವು ಸರಿಯಾಗಿ ತಿಳ್ಕೊಂಡ್ರೆ ಎಂದರ ಹಾಳಾಗ ಪ್ರಸಂಗ.